ಕುಲವನ್ನು ನಾಶ ಮಾಡಿದಾಗ ಒಬ್ಬ ವ್ಯಕ್ತಿ ಕುಲ ನಾಶ ಮಾಡಿಬಿಟ್ರೆ ಒಬ್ಬೊಬ್ಬನ್ನೇ ಹೊಡೆಯೋದು ಬೇರೆ, ಆ ಡ್ರೈವರ್ನ ಹೊಡೆಯೋದು ಬೇರೆ. ಡ್ರೈವರ್ ಗೇಟ್ ಬಿಟ್ಟು ಅಂದ್ರೆ ಇಡೀ ಬಸ್ ಬಸ್ಸೇ ಹಾಳಾಗಿ ಬಿಡುತ್ತೆ. ಇವತ್ತು ಒಬ್ಬ ಕುಲ ನಾಶ ಒಬ್ಬನು ಕೆಟ್ಟ ಕುಲದಲ್ಲಿ ಅಂತ ಹೇಳಿದ ಮೇಲೆ ಕುಲ ಪೂರ್ತಿ ನಾಶ ಆಗುತ್ತೆ. ಇವತ್ತು ವಿಜ್ಞಾನ ಒಪ್ಪುತ್ತೆ ಈ ಮಾತನ್ನು. ಇವತ್ತು ಕುಡಿತದಿಂದ ಮೊದಲೇನು ತಿಳ್ಕೊಂಡಿದ್ರು, ಸೇದೋದ್ರಿಂದ ಏನಾಗುತ್ತೆ ಅಂತ ತಿಳ್ಕೊಂಡಿದ್ರು, ಸೇದುವವನಿಗೆ ರೋಗ ಬರುತ್ತೆ, ಅವನ ಲಂಗ್ಸ್ ಕೆಟ್ಟೋಗುತ್ತೆ, ಅವನು ಹಾಳಾಗ್ತಾನೆ ಅಂತ ತಿಳ್ಕೊಂಡಿದ್ರು. ಇವತ್ತು ಇನ್ನೂ ಮುಂದುವರೆದು ಹೇಳ್ತಾರೆ, ಅವನಲ್ಲ ಅವನ ಮಕ್ಕಳಿಗೆ ಅವನ ರೋಗಗಳೆಲ್ಲ ಶಿಫ್ಟ್ ಆಗ್ತಾ ಹೋಗುತ್ತೆ. ಹಾಗೇನೆ ಮೊಮ್ಮಕ್ಕಳಿಗೆ ಬರುತ್ತೆ, ಮರಿಮೊಮ್ಮಕ್ಕಳಿಗೆ ಬರುತ್ತೆ, ವಂಶ ಪಾರಂಪರ್ಯಗತವಾಗಿ ಬರಲಿಕ್ಕೆ ಶುರುವಾಗುತ್ತದು. ನಮ್ಮಲ್ಲಿ ಇವತ್ತು ವೈದ್ಯ ಒಪ್ಕೊಂಡಿದ್ದೆ, ವೈದ್ಯ ಸಾರ್ ಒಪ್ಕೊಂಡ್ಬಿಟ್ಟಿದೆ. ಅದನ್ನು ನೋಡ್ತಾ ಪರೀಕ್ಷೆ ಮಾಡ್ತಾರೆ, ಯಾಕೋ ಶುಗರ್ ಇದ್ದ ಕಾಣುತ್ತೆ. ನಿಮ್ಮ ಅಪ್ಪಗಿತ್ತ ನಿಮ್ಮ ಅಮ್ಮಗಿತ್ತ ಶುರು ಮಾಡಿಬಿಡ್ತಾರಾಗಲಿ, ನಿಮ್ಮ ತಾತಗಿತ್ತೋ ನಿಮ್ ಬೇಗ ಬಂದಿದೆ ಯೋಚನೆ ಎಲ್ಲ ಬಿಡಿ ಅಂತ ಹೇಳ್ಬಿಡ್ತಾರೆ. ಈ ರೀತಿ ಬರೋದಕ್ಕೆ ಏನು ಕಾರಣವಾಯಿತು? ರೋಗ ಹೇಗೆ ಬರುತ್ತಲ್ಲ, ದೋಷ ಆಗಿ ಬರುತ್ತೆ ಅಂತ ಆಯ್ತಲ್ಲ. ಆದ್ರಿಂದನೇ ನಮ್ಮ ಜವಾಬ್ದಾರಿ ಭಾರಿ ದೊಡ್ಡದಾಗುತ್ತೆ. ನಮಗೆ ನಾವು ಏನೋ ಇಷ್ಟ ಬಂದ ಮಾಡಲಿಕ್ಕೆ ಬರೋದಿಲ್ಲ, ಇಷ್ಟ ಬಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೊಂದು ಕಮಿಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಹುಟ್ಟಿ ಬಂದ ನಾವು ಆ ಕುಲವನ್ನು ಉಳಿಸೋ ಜವಾಬ್ದಾರಿ ಇದೆ. ಡ್ರೈವರಿಗೆ ಬಸ್ಸಿನಲ್ಲಿ ಕೂತವರ ಯೋಗಕ್ಷೇಮದ ಜವಾಬ್ದಾರಿ ಹೇಗಿದೆಯೋ, ಮನೆಯಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ ಕೂಡ ಆ ಮನೆತನದ ಮರ್ಯಾದೆ ಉಳಿಸ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ನಮಗೆ ಕಮಿಟ್ಮೆಂಟೇ ಇಲ್ಲ ಅಂತಕ್ಕಂಥ ಕಾಲದಲ್ಲಿ ನಾವಿದ್ದೇವೆ. ನಾವು ಅರಿತಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ರೋಡಲ್ಲಿ ಹೋಗ್ತಾ ಇರ್ತೇವೆ, ಪಬ್ಲಿಕ್ ರೋಡ್ ಇರಬಹುದು, ಪಬ್ಲಿಕ್ ರೋಡು ಅಂತ ಉಚ್ಚಾವಟ್ಟೆ ಮಾಡಿ ಜನ ಓಡಿಸ್ತಾರೆ. ನಿಂದಲ್ಲ ತಿಳ್ಕೊ, ಪಬ್ಲಿಕ್ ರೋಡ್ ನಿಂದ ರೋಡ್ ಅಂತ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಪಬ್ಲಿಕ್ ರೋಡ್ ಪಡೆ ಯಾಗಾರ ಹೋಗ್ತೇನೆ ಅಂತ ಕೇಳಿದರೆ ಸಾಧ್ಯವೇ ಇಲ್ಲ. ರೋಡ್ನಲ್ಲಿ ಓಡಾಡಬೇಕಾದ್ರೆ ಆ ಸಂಚಾರಿ ನಿಮಗೆ ಗೊತ್ತಿದ್ರೆ ಮಾತ್ರ ಓಡಾಡಬೇಕು, ಇಲ್ಲಿ ಓಡಾಡಕ್ಕೆ ಬರೋದಿಲ್ಲ. ರೋಡು ಇವೊಂದಲ್ಲ, ಆದ್ರಿಂದ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತೆ. ನೀನು ಮನೇಲಿ ರೋಡ್ ಮಾಡ್ಕೊಂಡು ಬೆಸ್ಟ್ ಬೇಕಾದ್ರೆ ಓಡಾಡಿ, ಯೋಚನೆ ಮಾಡೋದಿಲ್ಲ. ಈ ಪಬ್ಲಿಕ್ ರೋಡ್ ಬಂದಷ್ಟು ಸಮಸ್ಯೆ ಬರುತ್ತೆ ಅಂತ ಹೇಳುತ್ತೆ. ಆಗ ನಾಲ್ಕು ಜನ ಏನು ನಿಯಮವನ್ನು ಮಾಡಿರ್ತಾರಲ್ಲ ಅದಕ್ಕೆ ತಕ್ಕಂತೇನೆ ಬದುಕಬೇಕು ಮನುಷ್ಯ. ಇವತ್ತು ನಾವು ಫ್ರೀ ಆಗಿರ್ತೇವೆ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ನಮ್ಮ ಯಾರು ಕೇಳ್ತಾರೆ ಅಂತ ಓಡಾಡಿ ನೋಡೋಣಂತೆ, ಯಾರು ಕೇಳ್ತಾರೆ ಅಂತ ಓಡಾಡಿ. ಎಲ್ಲೋದ್ರೂ ರಿಸ್ಟ್ರಿಕ್ಷನ್ಸ್ ಇದ್ದೇ ಇದೆ ಇವತ್ತು ನಿಮಗೆ. ಮನೆಯಲ್ಲಿರಿ, ಉಳಿದವ್ರು ಹೇಳ್ತಾರೆ ನನ್ನ ಜಾಗ ಹಾಗೆಲ್ಲ ಅಡ್ಡ ಕೂತ್ಕೋಬೇಡ ಅಂತ ಹೇಳ್ಬಿಡ್ತಾರೆ. ಆ ರೋಡ್ ಟ್ರಾಫಿಕ್ ಹೇಗೋ, ಮನೇಲಿ ಟ್ರಾಫಿಕ್ ಆಗಿರೋ, ಹೋಗಿ ಆ ಕಡೆ ಕೂತ್ಕೋ ಇಲ್ಲಕ್ಕೆ ಓದ್ತಿ ಅಂತ ಹೇಳ್ತಾರೆ. ನೀನು ಅಡಿಗೆ ಜೋರ ಮಾಡಿ ಶಬ್ದ ಅದಿದು ಅಲ್ಲ, ಗಂಟೆ ಜೋರ ಮಾಡಿಬೇಡಿ, ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಜನ ಸಿಗ್ತಾರೆ. ಗಂಟೆ ಬಾರಿಸ್ಬೇಡಿ, ತಿರುಪತಿ ಮಂತ ಗಟ್ಟಿಯಾಗಿ ಆಡಬೇಡಿ, ನಮಗೆ ತೊಂದರೆ ಆಗುತ್ತೆ. ನೋಡಿ ಅವನ ರೂಲ್ಸ್ ಪಾಪ ಅವನಿಗೆ. ಅಡಿಗೆ ಹೊಗೆ ಮಾಡಬೇಡಿ, ಆ ಹೊಗೆ ಇಲ್ಲ ಬಿಡಿ, ಸದ್ಯಕ್ಕೆ ಗ್ಯಾಸ್ ಬಂದರೆ ಹೊಗೆ ಯೋಚನೆ ಇಲ್ಲ ಅವರಿಗೆ. ಆದರೆ ಇಂಥ ಮಾತಾಡ್ತಿರ್ತಾನೆ, ಮನೆ ಬಿಟ್ಟು ಹೊರತು ಪಕ್ಕದ ಮನೆ ಶುರು ಮಾಡ್ತಾರೆ, ಕಸ ಇಲ್ಲಿ ಯಾಕೆ ಹಾಕಿರಿ ಅಂತ ಕೇಳ್ತಾರೆ. ಕಸ ಎಲ್ಲಿ ಬೇಕಾದ್ರೆ ಹಾಕಿ ನೋಡೋಣಂತೆ, ಇಲ್ಲಿ ಯಾಕೆ ಹಾಕಿದ್ರೆ ಮನೆ ಬರುತ್ತೆ ಅಂತ ಹೇಳ್ತಾರೆ. ರೋಡ್ಗೆ ಹೋಗಿ ನಿಮ್ಮ ರೋಡ್ ನಿಮ್ದಂತ ಕೇಳ್ತಾರೆ. ಆಫೀಸ್ಗೆ ಹೋಗಿ ಅಲ್ಲಿ ನಿಯಮ ಉಂಟು, ಬಸ್ಸಲ್ಲಿ ಹೋಗಿ ಅಲ್ಲಿ ಮತ್ತೆ ಕ್ಯೂ ಉಂಟು. ಯಥಾ ಪ್ರಕಾರ ಎಲ್ಲಿ ಫ್ರೀ ಆಗಿರ್ತಾರೆ ಯೋಚನೆ ಮಾಡಿ, ಇಳಿಬೇಕಾದ್ರೆ ತಳ್ತಿರ್ತಾರೆ ಪಾಪ, ಹತ್ಬೇಕಾದ್ರೆ ಮತ್ತೆ ತಳ್ತಿರ್ತಾರೆ, ಇಳಿದು ಬರ್ತಕ್ಕೆ ಇನ್ನೊಬ್ಬರು ತಳ್ಕೊಂಡು ಹೋಗ್ತಾರೆ. ನೀವು ಫ್ರೀ ಆಗಿರೋ ಜಾಗ ಎಲ್ಲಿದೆ ಯೋಚನೆ ಮಾಡಿ ನೋಡೋಣಂತೆ. ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅವ್ರು ಹೇಳ್ತಾರೆ ಮನೆಗೆ ಹೋಗುವಂತಾರೆ, ಮನೇಲಿ ಆಫೀಸ್ಗೆ ಹೋಗುವಂತಾರೆ, ಆಫೀಸಲ್ಲಿ ಬಸ್ಗೆ ಹೋಗುವಂತಾರೆ, ಬಸ್ ರೋಡ್ಗೆ ಹೋಗು ಅಂತ ಹೇಳ್ತಾರೆ. ಯಾವಾಗ ರಿಲೇಟಿವ್ ಆಗಿ ಬದುಕ್ತಾ ಇರೋದು, ನಾವು ಇನ್ನೊಬ್ಬರನ್ನ ಬಿಟ್ಟು ಬದುಕಲಿಕ್ಕೆ ನಮಗೆ ಆಗೋದಿಲ್ಲ. ಅಂದಮೇಲೆ ಇನ್ನೊಬ್ಬರಿಗೆ ಅನಾನುಕೂಲವಾಗದಂತೆ ಬದುಕಬೇಕಲ್ಲ. ಆ ರೀತಿ ನಾವು ಧರ್ಮ ಹುಡುಕೋತಾ ಕೂಡಬೇಡಿ. ಶಾಸ್ತ್ರ ಮಾಡಿ ಇಟ್ಟುಬಿಟ್ಟಿದೆ ಅಂತ ಹೇಳ್ತಾರೆ. ಶಾಸ್ತ್ರವನ್ನು ಮಾಡಿ ಇಟ್ಟುಬಿಟ್ಟಿದ್ದಾರೆ ಈಗಾಗಲೇ. ರಸ್ತೆಯ ನಿಯಮವನ್ನು ಹೇಗೆ ಸರ್ಕಾರ ರೂಪಿಸಿಬಿಟ್ಟಿದೆಯೋ, ನಮ್ಮ ಜೀವನದ ನಿಯಮಗಳನ್ನು ಭಗವಂತ ರೂಪಿಸಿಯಾಗಿದೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಆ ವ್ಯವಸ್ಥೆ ತಪ್ಪಿದ್ರೆ ಅಪಾಯ ತಪ್ಪಿದ್ದಲ್ಲ. ಅದ ರೀತಿ ಮಾಡಿ ಯಾರು ಮಾಡ್ತಾರಲ್ಲ, ನಿಯಮ ಉಲ್ಲಂಘನೆ ಮಾಡಿದವನ್ನ ಏನು ಮಾಡ್ತಾರೆ, ಇವತ್ತು ಜೈಲಿಗೆ ಹಾಕ್ತಾರೆ. ನಿಯಮದ ಉಲ್ಲಂಘನೆ ಜೈಲಿಗೆ ಕಾರಣ, ಶಾಸ್ತ್ರ ನಿಯಮದ ಉಲ್ಲಂಘನೆ ನರಕಕ್ಕೆ ಕಾರಣ ಅಂತ ಹೇಳ್ತಾರೆ. ಸರ್ಕಾರದ ಬಂಧನದಲ್ಲಿ ಬಂಧನ ಅಂದರೆ ಈ ಜೈಲುಗಳು. ಭಗವಂತ ಹಾಕ್ತಕ್ಕ ಬಂಧನ ಜಾಗಗಳು ಅಂದರೆ ನರಕಗಳು. ನರಕ ಜೈಲುಗಳ ಸಂಬಂಧ ಒಂದೇ ರೀತಿ ಇರುತ್ತೆ. ಜೈಲು ನರಕ ಇದ್ದಾಗಿರುತ್ತೆ ಅಂತ ಹೇಳ್ತಾರಲ್ಲ, ಸರಿ ಹೋಗುತ್ತೆ ಜೊತೆಗೆ ಅದು. ಇವತ್ತು ಜೈಲು ಅಂದರೆ ಸರ್ಕಾರದ ಬಂಧನದ ವ್ಯವಸ್ಥೆ, ನರಕಗಳು ಭಗವಂತನ ಬಂಧನದ ವ್ಯವಸ್ಥೆ ಅಷ್ಟೆ. ಶಂಕರೋ ನರಕ ಯೈವ ಕುಲಜ್ಞಾನಾಂ ಕುಲಶ್ಯಚ. ನಮ್ಮ ಶಂಕರ ಬೇರೆ ಕಡೆ ಅರ್ಥ ಆಗೋದಿಲ್ಲ. ಹಾಲಿಗೆ ನೀರು ಹಾಕಿ ಎಷ್ಟಿತ್ತು ಬರುತ್ತೆ ಯೋಚನೆ ಮಾಡಿ. ನಮಗೆ ಹಾಲಿನ ಶಂಕರ ಯಾವುದು ಪರವಾಗಿಲ್ಲ ಅನ್ನೋ ಜನ, ಹಾಲು ತುಂಬ ನೀವು ಕೆಟ್ಟ ನೀರು ಹಾಕಿಬಿಡಿ, ಒಳ್ಳೆ ನೀರು ಹಾಕಿಬೇಕಾದ್ರೆ. ಏನೇ ನೀರು ಹಾಕಿ ಅಂತ ಕೇಳ್ತಾರೆ. ಸಾರ್ ಕೇಳಿ, ಒಳ್ಳೆ ನೀರು ಹಾಕಿದ್ದೆ ನಾನು, ಗಂಗಾ ನೀರೇ ಹಾಕಿಬಿಟ್ಟಿದ್ದೇನೆ, ಕುಂಭಮೇಳಕ್ಕೆ ಹೋಗಿ ತಂದು ಹಾಕಿಬಿಟ್ಟಿದ್ದೇನೆ. ಕೇಳಿ ತಗೋತಾರ ಜನ ಅದನ್ನ, ಕುಂಭಮೇಳಕ್ಕೆ ಬೇಕಾದ್ರೆ ಹೋಗು, ನಮಗೆ ಹಾಲು ನೀರು ಮಾತ್ರ ಹಾಕಬೇಡ ಅಂತ ಹೇಳ್ತಾರೆ. ಅಂದರೆ ಹಾಲನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಹೊರತು ನೀರು ಸೇರಿಸಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ. ಈ ಸಾಂಕರ ದುಷ್ಪರಿಣಾಮ ಗೊತ್ತಾಗ, ಹಾಲು ಹಾಲಾಗಿ ಕೊಟ್ಟರೆ ಬೇರೆ, ನೀರಾಗಿ ಕೊಟ್ಟರೆ ಬೇರೆ ಆಗಲಿ. ಅದೇ ರೀತಿ ವರ್ಣಗಳು ಶುದ್ಧವಾಗಿ ಬರುತ್ತಲ್ಲ ಅದರ ಫಲ ಬೇರೆ, ಅಶುದ್ಧವಾಗಿ ಬಂದಾಗ ಆಗೋ ಫಲ ಬೇರೆ. ಇದನ್ನು ನಾವು ಭಾವೋದ್ವೇಗದಿಂದ ನೋಡೋದು ಬೇರೆ, ಭಾವನಾತ್ಮಕವಾಗಿ ನೋಡೋದು ಬೇರೆ, ತಾತ್ವಿಕವಾಗಿ ನೋಡೋದು ಬೇರೆ. ಅರ್ಜುನನ ಮಾತಾಡೋ ರೀತಿಯೆಲ್ಲ ತಾತ್ವಿಕ ನೆಲೆಗಟ್ಟಿನಲ್ಲಿ ಅರ್ಜುನ ಮಾತಾಡ್ತಾ ಇದ್ದ. ಅರ್ಜುನನ ಮಾತುಗಳ ಹಿನ್ನೆಲೆ ತಾತ್ವಿಕ ನೆಲೆಗಟ್ಟದು. ಅವ ಏನ್ ಹೇಳಬಹುದು ಅವನು, ನೋಡಿ ಶುದ್ಧ ನೀರು ಹಾಕಿದ್ದೇನೆ, ನಿಮಗೆ ಆರೋಗ್ಯಕ್ಕೇನು ಕೆಟ್ಟದಾಗೋದಿಲ್ಲ ಅಂತ ಹೇಳ್ತಾನೆ. ಆರೋಗ್ಯದ ಪ್ರಶ್ನೆ ಅಲ್ಲ, ಏನಾದ್ರು ಕೊಟ್ಟಿರೋ ದುಡ್ಡು ಎಷ್ಟು, ನೀವು ಕೊಡ್ತಿರೋ ನೀರೆಷ್ಟು ಯೋಚನೆ ಮಾಡು. ಅವನು ಉಪದೇಶ ಶುರು ಮಾಡಿಬಿಡ್ತಾನೆ, ಗಂಗಾ ನೀರು ಗಂಗಾ ಗಂಗೆ ಐತೆ ಯೋಬ್ರು ಯಾತ್ ಯೋಜನಾನಾಂ ಶತೈರೇಪೇದ ಶಾಸ್ತ್ರ ಹೇಳುತ್ತಮ್ಮ, ನಾನು ಎಷ್ಟು ಕಷ್ಟಪಡ್ತೇನೆ ಗೊತ್ತಾ ನೀರನ್ನು ಅಂತ ಕೇಳಿದ್ರೆ, ನಾ ಕೈ ಮುಕೊಂಡು ಕೂತ್ಬಿಡ್ತೇವ ಒಂದು ಗೆಟೌಟ್ ಅಂತ ಹೇಳುತ್ತೇವ. ನೀರಿನ ಮಹತ್ವ ಹೇಳೋದನ್ನು ಕರೆಸಿಲ್ಲ ನಾವೀಗ, ಮೊದಲು ಹಾಲು ಒಳ್ಳೇದು ಕೊಡು ಸಾಕು ಅಂತ ಹೇಳುತ್ತೆ. ಅಂದ್ರೆ ಹಾಲು ಅವ್ನು ಫಾಲ್ಡಾಲ್ ಸೇರಿಸಿಲ್ಲ, ನೀರು ಸೇರಿಸಿದ್ದಕ್ಕೆ ತಾನಾಹುತ ಇನ್ನು ಫಾಲ್ಡಾಲೇ ಸೇರಿಸಿಬಿಟ್ರೆ, ಅದು ವಿಷನೇ ಸೇರಿಸಿಬಿಟ್ರೆ ಎಷ್ಟು ಅಪಾಯಕಾದಿದೆ. ಆದ್ದರಿಂದ ನಮಗೆ ನೀರು ಬೇಕು ಹಾಲು ಬೇಕು, ಗಮನಿಸಿ ನಮಗೆ ನೀರು ಬೇಕು ಹಾಲು ಬೇಕು, ನೀರು ಬೇಕಾದಾಗ ನೀರೇ ಬೇಕು, ಹಾಲು ಬೇಕಾದಾಗ ಹಾಲೇ ಬೇಕು, ಆದ್ರೆ ಹಾಲು ನೀರು ಮಿಕ್ಸ್ ಆಗೋದು ನಮಗೆ ಬೇಕಿಲ್ಲ. ಅದೇ ರೀತಿಯಲ್ಲಿ ನಮಗೆ ವರ್ಣಗಳ ಪರಿಶುದ್ಧಿ ಬೇಕು ಅಂತ ಹೇಳುತ್ತಾರೆ. ವರ್ಣಗಳ ಪರಿಶುದ್ಧಿ ಬೇಕು. ವರ್ಣಗಳ ಪರಿಶುದ್ಧಿ ಯಾವಾಗಿರುತ್ತೋ ಸಮಾಜದ ವ್ಯವಸ್ಥೆ ಸರಿ ಹೋಗುತ್ತೆ. ಮೊದಲೇ ಹೇಳಿದ್ದೇನೆ, ವರ್ಣ ಅನ್ನೋ ಪದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಮಾತ್ರ ಕಾಯಬೇಕಷ್ಟೇ. ವರ್ಣ ಅನ್ನೋ ಪದ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾಲ್ಕನೇ ಅಧ್ಯಾಯ ಬರೋವರೆಗೂ ಬಹುಶಃ ಎಷ್ಟು ಸಾಗುತ್ತೆ ಹೇಳೋದು ಕಷ್ಟ. ಆಗ ಬಂದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಆ ಅವಸರಪಟ್ಟ ತೀರ್ಮಾನ ಮಾಡಲಿಕ್ಕೆ ಹೋಗಬಾರದು. ಅಂತೂ ವರ್ಣಗಳು ಶುದ್ಧ ರೂಪವಾಗಿರಬೇಕು ಅಂತ ಅರ್ಜುನ ಒತ್ತಿ ಒತ್ತಿ ಹೇಳ್ತಾ ಇದ್ದ. ಅವುಗಳ ಸಾಂಕರ್ಯಕ್ಕೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ದುಷ್ಪರಿಣಾಮ ಏನು ಅಂದರೆ ಕುಲದ ನಾಶವಾಗುತ್ತೆ, ತತ್ಪರಿಣಾಮವಾಗಿ ಕುಲವೂ ನರಕಕ್ಕೆ ಹೋಗುತ್ತೆ. ಕುಲವನ್ನು ನಾಶ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಇಬ್ಬರಿಗೂ ನರಕ ತಪ್ಪಿದ್ದಲ್ಲ. ದೋಷ ಈ ರೈತೈಹಿ ಕುಲಜ್ಞಾನ ವರ್ಣಸಂಕರ ಕಾರಕೈಹಿ ಉತ್ಸಾದ್ಯಂತೆ ಜಾತಿ ಧರ್ಮಾ ಕುಲಧರ್ಮಾಶ್ಚ ಶಾಶ್ವತಃ. ಈ ರೀತಿಯಾಗಿ ಇವರು ಮಾಡತಕ್ಕಂಥ ತಪ್ಪಿನಿಂದ, ವರ್ಣಸಾಂಕರ್ಯದ ತಪ್ಪಿನಿಂದಾಗಿ ಕುಲಗಳು ಕುಲಧರ್ಮಗಳು ಮತ್ತು ಜಾತಿ ಧರ್ಮಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇವೆ. ಕುಲಧರ್ಮಗಳು ಜಾತಿ ಧರ್ಮಗಳು ನಾಶವಾಗಿ ಹೋಗ್ತಾ ಇವೆ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕಾದ್ರೆ ರಾಮಾಯಣದಲ್ಲಿ ಬರುತ್ತೆ. ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕು. ಕೈಕೇಯಿ ಮಂಥರಿಯ ಮೂಲಕ ನಿಲ್ಲಿಸಲಿಕ್ಕೆ ವಿಶ್ವ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ದಶರಥನನ್ನ ಯಾವುದೋ ಕಾಲದಲ್ಲಿ ಮೆಚ್ಚಿಸಿ ತಗೊಂಡ ಎರಡು ವರಗಳ ಒಂದು ದುರುಪಯೋಗವನ್ನ ಕೈಕೇಯಿ ಮಾಡಿಕೊಳ್ತಾ ಇದ್ದಾಳೆ. ನಾನು ಅವತ್ತು ಕೊಟ್ಟ ವರಗಳು ಇವತ್ತು ನಡೆಸಿಕೊಡು ಅಂತ ಕೇಳಿದ್ದಾಳೆ. ದಶರಥ ಆಗಲಿ ಅಂತ ಹೇಳಿಬಿಡ್ತಾಳೆ. ಅವಳು ಕೇಳಿದ ವರ ನಮಗೆ ಗೊತ್ತಿದೆ, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ, ಇವಳು ಕೇಳಿದ ವರ. ಇಲ್ಲಿ ಪ್ರಶ್ನೆ ಬರುತ್ತ. ಆಗ ಭರತ ಹೇಳ್ತಾನೆ ಮುಂದೆ, ಇಂಥ ವರ ಕೊಟ್ಟಿದ್ದೇ ಸರಿಯಲ್ಲ ದಶರಥ ರಾಜ, ಇಂಥ ವರ ಕೊಟ್ಟಿದ್ದೇ ಸರಿಯಲ್ಲ ಅಂತ ಭರತ ಹೇಳುತ್ತಾನೆ. ಯಾತಕ್ಕೆ ಅಂದರೆ ಭರತ ಹೇಳ್ತಾನೆ, ನಮ್ಮ ಇಕ್ಷ್ವಾಕು ಕುಲದ ಧರ್ಮ ಏನು ಗೊತ್ತಾ ನೋಡಿ, ಜಾತಿ ಧರ್ಮ ಕುಲಧರ್ಮದ ಪದ್ಧತಿ ಬಂದಾಗ ಭರತನ ಮಾತು. ಇಕ್ಷ್ವಾಕುಗಳ ಮನೆಯಲ್ಲಿ ಏನು ಅಂದರೆ, ಇಕ್ಷ್ವಾಕೂಣಾಂ ಅಪಿ ಸರ್ವೇಷಾಂ ಜ್ಯೇಷ್ಠೋ ರಾಜ ಭವಿಷ್ಯತಿ. ಇಕ್ಷ್ವಾಕುಲದ ಧರ್ಮ ಇದು. ಇಕ್ಷ್ವಾಕು ವಂಶದ ನಿಯಮ ಏನು ಅಂದರೆ, ಹಿರಿಯನಿಗೆ ಪಟ್ಟಾಭಿಷೇಕ, ಆದರೆ ಹಿರಿಯನಿಗೆ ಪಟ್ಟಾಭಿಷೇಕ ಅಂತ ಇಕ್ಷ್ವಾಕು ಕುಲದ ಧರ್ಮ. ಅಂದಮೇಲೆ ದಶರಥನಿಗೆ ಕೈಕೇಯಿ ವರ ಕೊಡಬೇಕಾದ್ರೆ, ನೀ ಕೇಳಿದ್ದು ಕೊಡ್ತೇನೆ ಅಂತ ಹೇಳಿ ಭರತನೇ ಪಟ್ಟಾಭಿಷೇಕ ಅಂತ ಒಪ್ಕೋತಾನಲ್ಲ, ಇದು ಕೊಡ್ಲಿಕ್ಕೆ ಬರೋದಿಲ್ಲ, ಇದನ್ನು ಸಾಧ್ಯವೇ ಇಲ್ಲ. ಯಾತಕ್ಕೆ, ನಮ್ಮ ವಂಶಕ್ಕೆ ವಿರುದ್ಧವಾದ ಧರ್ಮ ಇದು, ಅದನ್ನು ಕೊಟ್ಟರೆ ಇನ್ವ್ಯಾಲಿಡ್, ಕೊಡ್ಲಿಕ್ಕೆ ಬರೋದಿಲ್ಲ ಅದನ್ನು. ಉದಾಹರಣೆ, ಯಾರು ಮಠಕ್ಕೆ ಹೋಗಿಬಿಡ್ತಾನೆ, ನಾ ಹೇಳಿದ್ದನ್ನು ಮಾಡಬೇಕು, ಸೇವಾಕರ್ತ ಭರಿಸಿಬಿಡ್ತಾನೆ, ಪಾಪ 500 1000 ಭರಿಸಿ ಭರಿಸಿಬಿಡ್ತಾರೆ. ನಾವು ಕೇಳಿದ್ದನ್ನು ಮಾಡಬೇಕು ಸರ್ ಅಂತಾರೆ. ಓ ಆಯ್ತು, ಹೇಳಿದ್ದನ್ನು ಮಾಡ್ತೇವೆ ಅಂತ ಹೇಳಿಬಿಡ್ತಾರೆ. ನೀವು ಕೇಳಿದ್ದನ್ನು ಮಾಡ್ತೇವೆ, ಮತ್ತೆ ತುಂಬಾ ನಮ್ಮ ಕಡೆ ತುಂಬಾ ಜನ ಬರ್ತಾರೆ, ಎಲ್ರಿಗೂ ಅದನ್ನೇ ಮಾಡಬೇಕು. ಅವ್ರಿಗೆ ಖುಷಿರೋ ಕೋಟಿ 10,000 ಕೊಟ್ಟಿದ್ದ ನಮ್ಮ ಖುಷಿಗೆ ಬೇಕಾದ್ ಮಾಡ್ತೇವೆ ಸರ್ ಅಂದ್ ಬಿಡ್ತಾರೆ. ಈರುಳ್ಳಿ ಮಾಡಲೇಬೇಕು ನಾಳೆ ಅಂತ ಏನ್ ಮಾಡ್ತೀರಿ ಇದಕ್ಕಾಗಿದ್ರೆ? ನಾ ಈರುಳ್ಳಿ ಮಾಡಬೇಕು, ಟೊಮ್ಯಾಟೊ ಮಾಡಬೇಕು, ಬದನೆಕಾಯಿ ಮಾಡಬೇಕು, ಮಠದಲ್ಲಿ
ಏನ್ ಮಾಡ್ಬೇಕು? ಅದಕ್ಕೆ
ಮಾತು ಕೊಟ್ಟಿದ್ದೇವೆ ಅಂತ ಮಾಡಿರ ಗತಿ ಏನಾಗಬೇಕು? ಈ ಮತ್ತೆ ತಕ್ಷ ಬಿಸಾಕ್ಬಿಡ್ತಾರೆ ಮಹಾರಾಯ, ಅದು ಮಠದ ಮರ್ಯಾದೆಯ ಪ್ರಶ್ನೆ ಸಾಧ್ಯ ಇಲ್ಲ. ಮಠದ ಧರ್ಮ ಅಲ್ಲ ಇದು. ಇವತ್ತು ಅದು ಮಾಡ್ತೇವೆ ಅಂದ್ರೆ ಅಂತ ಮಠಗಳಿಗೆ ಗೋವಿಂದ ಅನ್ಬೇಕು, ಏನು ಮಾಡಕ್ಕೆ ಆಗೋದಿಲ್ಲ. ಇವತ್ತು ಸೇವಾಕರ್ತರೇ ಮುಖ್ಯ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳಿಗೆ ಅಂತ ಹೇಳೋದಾದ್ರೆ ಗೋವಿಂದ, ಅದು ಸಾಧ್ಯ ಇಲ್ಲ. ಯಾಕೆ ಅವ್ರು ಅಷ್ಟು ಕಾಣಿಕೆಗೂ ಬೆಲೆ ಇಲ್ಲ. ಯಾತಕ್ಕೆ? ಮಠದ ಧರ್ಮ ಅಲ್ಲ ಅದು. ಮಠದ ಧರ್ಮ ಅಲ್ಲ, ಮಠದ ಮಠಗಳಿರೋ ಧರ್ಮ ಉಳಿಸಲಿಕ್ಕಾದ್ರಿಂದ ಅದು ಬಿಡಿಸೋ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೀಗ ಗೊತ್ತಾಗುತ್ತೆ, ಅದು ಅದೇ ಹೋಟ್ಲಲ್ಲಿ ಆಗಬಹುದು, ಮಠದಲ್ಲಿ ಸಾಧ್ಯ ಇಲ್ಲ. ಹೀಗೆ ಮಠದೇ ತನ್ನದೇ ಆದ ಧರ್ಮ ಇದೆ. ಕೆಲವು ಮಠ ಕೆಲವು ವಂಶಗಳಲ್ಲಿ ಹಿರಿಯರಿಗೆ ರಾಜ್ಯ, ಅವರಿಗೆ ರಾಜ್ಯ ಇಲ್ಲ. ಯಾರಿಗೆ ಅರ್ಹನೋ ಅವನೇ ರಾಜ್ಯ, ಈ ಪ್ರಶ್ನೆನೇ ಬೇರೆ. ಅಂತಲ್ಲಿ ಅಪ್ಲೈ ಮಾಡೋ ನಿಯಮಗಳೇ ಬೇರೆ. ಕೆಲವು ನಮ್ಮಲ್ಲೂ ಸರ್ಕಾರದ ನಿಯಮಗಳು ಉಂಟು. ಕೆಲವು ಇದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟೇ ಮಾಡಿಬಿಡ್ತಾರೆ, ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ, ಪ್ರಮೋಷನ್ ಬೇಸಿಸ್ ಅಲ್ಲ. ಕೆಲವಕ್ಕೆ ಆನ್ ಪ್ರಮೋಷನ್ನೇ ಬರಬೇಕು, ಕೆಲವಕ್ಕೆ ಪ್ರಮೋಷನ್ ಮೇಲೆ ಬರೋ ಡಿಪಾರ್ಟ್ಮೆಂಟ್ಗಳೇ ಕೆಲವಿರುತ್ತೆ, ಪೋಸ್ಟ್ಗಳೇ ಕೆಲವಿರುತ್ತೆ, ಇದ್ರ ಮೇಲೆ ಬರೋದೇ ಕೆಲವಿರುತ್ತೆ. ಯೋಚನೆ ಮಾಡಿ, ಈಗ ಆಯಾ ಧರ್ಮಗಳವೆಲ್ಲ ಕೂಡ ಆವಾಗ ಇವ್ರು ಗಲಾಟೆ ಮಾಡ್ತಿರ್ತಾರೆ, ಈ ರೀತಿ ಮಾಡಿದ್ರೆ ತಪ್ಪು, ಗಲಾಟೆ ಶುರು ಮಾಡಿ, ನಮ್ಮ ಈವರೆಗೂ ಮಾಡಿದ್ದಿಲ್ಲ ಹೇಗೆ ಮಾಡಿ ಶುರು ಮಾಡಿಬಿಡ್ತಾರೆ ತಕ್ಷಣ. ಯಾತಕ್ಕೆ ಈವರೆಗೂ ಮಾಡಿದ್ದಿಲ್ಲ, ಅದ್ರ ಧರ್ಮ ಅದು ಬಂದು ಅದನ್ನು ಉಳಿಸೋ ಪ್ರಯತ್ನ ಪಡಬೇಕು. ಈ ನಮಗೆ ಅರ್ಥ ಆಗುತ್ತಾ ಅದನ್ನು. ಮೊದಲನೇದೇನೀಗ ಇಂಜಿನಿಯರ್ ಆಗಬೇಕಾದ್ರೆ ಅವನು ಇಂಜಿನಿಯರಿಂಗ್ ಓದಿರಲೇಬೇಕು. ಅದು ಸನಾತನವಾದ ಧರ್ಮ, ಅದು ಸನಾತನವಾದ ಧರ್ಮ. ಕೆಲವು ಡಿಪಾರ್ಟ್ಮೆಂಟ್ ಒಳಗೆ ಈ ರೀತಿ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಈ ರೀತಿಯೇ ಆಗಬೇಕು ಅಂತ ಮಾಡ್ಕೊಂಡಿರ್ತಾರಲ್ಲ, ಅದು ಡಿಪಾರ್ಟ್ಮೆಂಟ್ ಏನು ಧರ್ಮ ಅಷ್ಟೇ, ಡಿಪಾರ್ಟ್ಮೆಂಟಿನ ಮಟ್ಟಿಗೆ ಅದು ಒಟ್ಟಾಗಿ ಸರ್ಕಾರದ ನಿಯಮ ಇದು. ಹಾಗೆ ಸನಾತನ ಧರ್ಮಗಳು ಮತ್ತು ಸನಾತನವಲ್ಲದ ಧರ್ಮಗಳು ಉಂಟು. ಇದನ್ನೆಲ್ಲ ವರ್ಣ ಸಾಂಕರ್ಯ ಬಂದಾಗ ಇವೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಉತ್ಸಾದ್ಯಂತೆ ಜಾತಿ ಧರ್ಮಾಹ ಕುಲಧರ್ಮಾಶ್ಚ ಶಾಶ್ವತಾಹ. ಜಾತಿ ಧರ್ಮಗಳು ಕುಲಧರ್ಮಗಳು ಶಾಶ್ವತವಾಗಿ ನಾಶವಾಗಿ ಹೋಗ್ತಾ ಇವೆ. ಸರಿ, ಅದರ ಮುಂದೇನು ಮಾಡಬೇಕು? ನಾವು ಇನ್ನೂ ನಾವು ಬುದ್ಧಿವಂತರು. ಕುಲ ಹಾಳಾದ್ರೆ ಆಗಲಿ, ನಾವು ಯಾವ ಸ್ಥಿತಿ ಬಂದಿದ್ದೇವೆ ಅಂತ ಕೇಳಿದ್ರೆ, ಕುಲ ಹೋದ್ರೆ ಹೋಯ್ತು, ನಿಮ್ಮ ತಂದೆ ನರಕಕ್ಕೆ ಬಿಡ್ತಾನೆ, ಅವ ಬಿದ್ದರೆ ಬೀಳಲಿ, ಇಲ್ಲೇ ನರಕಕ್ಕೆ ಹಾಕಿರ್ತಾನೆ ಪಾಪ ರೂಮ್ನೊಳಗೆ ಆಗಲಿ ಅವನಿಗೆ, ಇನ್ನೂ ಹೋದ್ರೆ ಹೋಗಲಿ ಅಂತ ಹೇಳ್ತಾನಪ್ಪ. ತಾತ ಅವರು ಬಿದ್ದರೆ ಬೀಳಲಿ, ನನ್ನ ಗಂಟೆ ಏನು ಹೋಯ್ತು. ಆಗ ಅರ್ಜುನ ಹೇಳ್ತಾನೆ ಕೊನೆಯ ಮಾತು, ಅರ್ಜುನನ ಮಾತು ಈ ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಮಾತು. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ಪತಂತಿ ಪಿತರೋ ಹೇಷಾಂ ನರಕಂ ನರಕೇ ಅನಿಯತಂ ವಾಸಃ ಭವತಿ ಇತ್ಯನು ಶುಶ್ರೂಮ. ಇದು ಅರ್ಜುನನ ಉಪಸಂಹಾರದ ಮಾತು. ಹಿಂದೊಂದು ಮಾತು ಹೇಳಿರ್ತಾನೆ, ಈ ಕುಲದ ವರ್ಣ ಸಂಕರಿಂದ ಹೋದಾಗ ಏನಾಗುತ್ತೆ ಗೊತ್ತಾ? ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಹ. ಆ ವಂಶದ ಪಿತೃಗಳಿರ್ತಾರಲ್ಲ, ಅವ್ರು ಲುಪ್ತ ಪಿಂಡೋದಕ ಕ್ರಿಯರಾಗಿ ಬಿಡ್ತಾರೆ, ಬಿದ್ದು ಹೋಗಿ ಬಿಡ್ತಾರೆ. ಪತಂತಿ ಪಿತರೋ ಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಹ. ಬಹಳ ವಿಚಿತ್ರವಾದ ಪದ ಇದು. ಇಲ್ಲಿಯ ಜನಗಳಲ್ಲ, ಪಿತೃದೇವತೆಗಳೇ ಬಿದ್ದು ಹೋಗಿ ಬಿಡ್ತಾರೆ ಅಂತ ಹೇಳಿದ್ದಾರೆ. ಹೇಗೆ ಬಿಡ್ತಾರೆ? ಲುಪ್ತ ಪಿಂಡೋದಕ ಕ್ರಿಯಾಹ, ಲುಪ್ತ ಪಿಂಡೋದಕ ಕ್ರಿಯರಾಗಿ ಬಿದ್ದು ಹೋಗ್ತಾರೆ. ಲುಪ್ತ ಪಿಂಡೋದಕ ಕ್ರಿಯರು ಅಂದರೆ ಏನು? ಪಿಂಡೋದಕ ಕ್ರಿಯಾ ಅಂತ ಒಂದು ಪದ ನಮಗೆ ಸಿಗೋದೇ ಇಲ್ಲ. ಪಿಂಡೋದಕ ಕ್ರಿಯಾ ಅಂತ ಹುಡುಕಿದರೆ ಪದನೇ ಸಿಗೋದಿಲ್ಲ. ಕೃಷ್ಣ ಹೇಗೆ ಉಪಯೋಗಿಸಿದ್ದಾನೆ? ರಾಘವೇಂದ್ರ ಸ್ವಾಮಿಗಳು ತಮ್ಮ ಗೀತಾವೃತ್ತಿಯಲ್ಲಿ ಅರ್ಥ ಬರೀತಾರೆ. ಮಧ್ಯೆ ಮಧ್ಯೆ ಇದನ್ನು ಯಾತಕ್ಕೆ ಹೇಳ್ತೇನೆ ಅಂದರೆ, ಅಂಗಡಿಯಲ್ಲಿ ಸಿಗೋ ಪುಸ್ತಕಗಳು ಕೂಡ ಅರ್ಥಗಳೇ ಬೇರೆ, ಸಂಪ್ರದಾಯದ ಅರ್ಥಗಳೇ ಬೇರೆ. ಇವತ್ತು ಭಗವದ್ಗೀತೆ ಬರತಕ್ಕಂಥ ಭಗವದ್ಗೀತೆ ಸಿಗದೇ ಇರತಕ್ಕಂಥ ಜಾಗವೇ ಇಲ್ಲ ಇವತ್ತು. ಯಾವುದಾದ್ರು ಒಂದು ಬುಕ್ ಸ್ಟಾರಿಗೆ ಹೋಗಿ ಭಗವದ್ಗೀತೆ ಇದ್ದೇ ಇರುತ್ತೆ ಸಾಮಾನ್ಯ. ಅದು ಯಾವುದೋ ಒಂದು ಅನುವಾದನ ಗಂಟು ಬಿದ್ದಿರುತ್ತೆ ಸಾಮಾನ್ಯ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ನಾವು ನಿಜವಾದ ಗೀತೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಒಳ್ಳೆಯ ಅನುವಾದ ಇರಬಹುದು, ತುಂಬ ಕಡಿಮೆ ಇರೋದು. ಒಳ್ಳೆಯ ಅನುವಾದ ಸಿಕ್ಕರೆ ನೂರಕ್ಕೆ ಒಂದು ಸಿಕ್ಕರೆ ಪುಣ್ಯ. ಇನ್ನು 99 ಅನುವಾದಗಳೆಲ್ಲ ಅದು ಸಂಸ್ಕೃತಕ್ಕೂ ಹೊಂದೋದಿಲ್ಲ, ಭಗವದ್ಗೀತೆಯ ಸ್ಪಿರಿಟ್ಗಂತೂ ಹೊಂದೋದೇ ಇಲ್ಲ ಅಂತ ಅನುವಾದಗಳೇ ಜಾಸ್ತಿ. ಆದರೆ ನಿಜವಾದ ಅನುವಾದ ಹೇಗಿರಬೇಕು ಅಂದರೆ, ಇಂಥ ಸನಾತನ ವ್ಯಾಖ್ಯಾನಗಳಿರುತ್ತಲ್ಲ ಅದರ ಮೇಲೆ ಅವಲಂಬಿಸಿರಬೇಕು. ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಅಪೂರ್ವವಾದ ವ್ಯಾಖ್ಯಾನ. ಅವರು ಬರೀತಾರೆ ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಹೇಳಿದರೆ, ಲುಪ್ತ ಪಿಂಡಕ್ರಿಯಾ, ಲುಪ್ತ ಪಿಂಡಾಹ ಲುಪ್ತ ಉದಕ ಕ್ರಿಯಾಶ್ಚ. ಪಿಂಡ ಕ್ರಿಯಾ ಬೇರೆ, ಉದಕ ಕ್ರಿಯಾ ಬೇರೆ. ಪಿಂಡಕ್ರಿಯಾ ಅಂದರೆ ಶ್ರಾದ್ದ ಪಕ್ಷಗಳು, ಉದಕ ಕ್ರಿಯಾ ಅಂದರೆ ತರ್ಪಣ. ಪಿತೃಗಳಿಗೆ ಶ್ರಾದ್ದ ತರ್ಪಣ ತಪ್ಪಿ ಅವರು ನರಕಕ್ಕೆ ಬಿದ್ದು ಹೋಗ್ತಾರೆ ಅಂತ ಹೇಳಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು, ಯಾವಾಗ ಶ್ರಾದ್ದ ಪಕ್ಷಗಳು ತಪ್ಪುತ್ತೆ ಪಿತೃಗಳಿಗೆ, ಆಗ ನರಕ ಪ್ರಾಪ್ತಿ ಖಚಿತವಾಗುತ್ತೆ. ಅರ್ಜುನ ಒತ್ತು ಕೊಟ್ಟು ಹೇಳ್ತಾ ಇರತಕ್ಕಂಥದ್ದು ವರ್ಣ ಸಾಂಕರ್ಯದಿಂದ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ, ಲುಪ್ತ ಪಿಂಡಕ್ರಿಯರಾಗಿ ಲುಪ್ತ ಉದಕ ಕ್ರಿಯರಾಗಿ ವರ್ಣ ಸಾಂಕರ್ಯ ದುಷ್ಪರಿಣಾಮದಿಂದ ಪಿತೃಗಳು ಬಿದ್ದು ಹೋಗ್ತಾರೆ ಎನ್ನುವ ಮಾತನ್ನಾಡುತ್ತಾರೆ. ಇದರಲ್ಲಿ ಮೊದಲು ಗಮನಿಸಬೇಕಾದ ಅಂಶ, ಶ್ರಾದ್ದ ಪಕ್ಷಗಳು ತಪ್ಪಿದರೆ ಏನು ಅನರ್ಥ ಅನ್ನೋದನ್ನು ಹೇಳುತ್ತಾ ಇದ್ದಾರೆ. ಶ್ರಾದ್ದ ಪಕ್ಷಗಳು ತಪ್ಪಿದರೆ ದೊಡ್ಡ ಅನರ್ಥ ಕಾದಿದೆ, ಪಿತೃಗಳಿಗೆ ತುಂಬ ತೊಂದರೆ ಉಂಟು. ನಾವು ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವತ್ತು. ಶ್ರಾದ್ದ ಪಕ್ಷ ಇವತ್ತು ತಪ್ಪಿದರೆ ಅಲ್ಲ, ತಪ್ಪಿ ಆಗಿಬಿಟ್ಟಿದೆ ಈಗಾಗಲೇ ಹೆಚ್ಚು ಕಡಿಮೆ. ಶ್ರಾದ್ದ ಪಕ್ಷಗಳು ಅಂತ ಕೇಳಿದರೆ 100-90 ಬಿಟ್ಟ ಜನಗಳೇ ಸಿಗದೆ ಹೊರತು ಭಾಳ ಜನಗಳು ಸಿಗೋದೇ ಇಲ್ಲ. ಇನ್ನು ಮಾಡೋರಲ್ಲಿ 90 ಜನ ಕಾಟಾಚಾರಕ್ಕೆ ಮಾಡೋರೆ ಹೊರತು ಸರಿಯಾಗಿ ಮಾಡೋದು ಪೂರ್ವಿದ್ರೆ ನೀವೇ ಮಾಡಿರಿ ಅಂತ ಹೇಳ್ತಾರೆ. ಇದು ತಮಾಷೆ. ಎಷ್ಟೋ ದಿನ ಮಠದಲ್ಲಿ ಹೇಳ್ತಿರ್ತಾರೆ, ಪಾಪ ಶ್ರಾದ್ದ ಪಕ್ಷ ಬಿಟ್ಟವ್ರನ್ನ ಬಿಟ್ಟುಬಿಡಿ. ಮಾಡೋರು ಒಂದು ಮಠದಲ್ಲಿ ಹೇಳಿದರಂತೆ ಪುರೋಹಿತರಿಗೆ, ನಾಳೆ ಶ್ರಾದ್ದ ಇದೆ ನೀವು ಮಾಡಿಸಿಬಿಡಬೇಕು. ಆಯ್ತಪ್ಪ ಅಂತ ಬರೆಸ್ಕೊಂಡಿದ್ದಾರೆ. ಆಮೇಲೆ ನಾನು ಸರಿಯಾಗಿ 10:00 ಬರ್ತೇನೆ, 11:00 ಮುಗಿಸಿಬಿಡ್ಬೇಕು ನೀವೆಲ್ಲ ಕೂಡ ಹೊರಟು ಬಿಡ್ತೇನೆ. ಸರಿಯಾದ ಟೈಮಿಗೆ ಮುಗಿಸ್ಬೇಕು ಅದನ್ನು. ಅಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ಬೇಕು. ತಮಾಷೆ ನೋಡಿದ್ರೆ ಅವನಿಗೆ ಆ ತಂದೆ ತಾಯಿ ಮ್ಯಾಚ್ ಭಾರಿ ಮುಖ್ಯ. ತಡ ಆಗಿಬಿಟ್ರೆ ನೀವೇ ಮಾಡಬೇಕಾಗ್ತದೆ, ಮತ್ತೆ ಹೆದರಿಕೆ ಅವ್ರನ್ನೇ ಹೆದರಿಸೋದು, ಮತ್ತೆ ನೀವೇ ಮಾಡ್ಕೊಂಡ್ಬಿಡೋದು, ನಾ ಇರೋಲಕ್ಕೆ ಆಗೋದಿಲ್ಲ, ಕೂಡ್ಲಕ್ಕೆ ಆಗೋದಿಲ್ಲ. ಅಂದರೆ ಯಾವ ತಂದೆ ತಾಯಿಗಳು ಇವನಿಗೆ ದೇಹ ಕೊಡಲಿಕ್ಕೆ ತಪಸ್ಸು ಮಾಡಿ ತಿಂಗಳಗಟ್ಟಲೆ ತಾಯಿ 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಕೂತಿರ್ತಾನಲ್ಲ ಅಂಥವರಿಗೆ ಇವನು ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ಕೊಡಿ, ಎಂಥ ಮಗ ಇವನು? ಅದು ಶಾಸ್ತ್ರದಲ್ಲಿ ಹೇಳ್ತಾರೆ, ಮಕ್ಕಳಲ್ಲ ಇವರೆಲ್ಲ ಕೂಡ. ಮಾತು ರುಚ್ಚಾರ ಏವ ಸಹ, ತಾಯಿಯ ಮಕ್ಕಳಲ್ಲ, ತಂದೆಯ ಮಕ್ಕಳಲ್ಲ, ಅವರ ಮಲಮೂತ್ರದಂತೆ ಹುಟ್ಟಿದ ಜನ ಅಂತ ಕರೀತಾರೆ ಶಾಸ್ತ್ರ. ಅತ್ಯ ಉಗ್ರವಾಗಿ ಖಂಡನೆ ಮಾಡ್ತಾರೆ ಅವರನ್ನು. ಸ್ವಲ್ಪ ಕೃತಜ್ಞತೆ ಇದು ಬೇಡವೇ ಇವರಿಗೆ? ದಿವಸ ಮಾಡಿ ಸಾಧ್ಯ ಅಂತ ಹೇಳಿಲ್ಲ, ವರ್ಷಕ್ಕೆ ಒಂದು ದಿವಸ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದರೆ, ಅವ್ರು ಒಂದ್ ದಿವಸ ಮಕ್ಕಳಿಗೆ ಊಟ ಹಾಕಿದ್ರೆ ತಂದೆ ತಾಯಿ ಗತಿ ಏನಾಗ್ತಿತ್ತು ಇವರಿಗೆ? ತಂದೆ ತಾಯಿ ವರ್ಷಕ್ಕೆ ಒಂದ್ ದಿವಸ ಮಕ್ಕಳಿಗೆ ಊಟ ಹಾಕಿದ್ರೆ ಎಂದ ಸತ್ತು ಹೋಗ್ಬಿಡಿದೆ, ಎಲ್ಲ ಸತ್ತು ಹೋಗ್ತಾ ಇದ್ರು. ತಮ್ಮ ಊಟ ಬಿಟ್ಟು ಇವ್ರಿಗೆ ಹಾಕಿರ್ತಾರೆ ಪಾಪ, ತಮ್ಮ ಊಟ ಬಿಟ್ಟು ತಮ್ಮ ಸೌಲಭ್ಯಗಳನ್ನು ತೊರೆದು.